ಯಾಕೋ ಮಳೆಯ ಬಗ್ಗೆ ಬರೆದಷ್ಟಕ್ಕೂ ಹನಿ ಕಡಿಯುವುದೇ ಇಲ್ಲ. ಈಗಂತೂ ಆಷಾಢ. ಆಗಸದಲ್ಲಿ ಆಷಾಢದ ಮೋಡಗಳು ಕವಿಯುತ್ತಾ ಇದ್ದ ಹಾಗೆ ಮಳೆ ಎಂಬ ಕಾವ್ಯ ಭೋರ್ಗರೆಯುವುದಕ್ಕೆ ಮೊದಲಾಗುತ್ತದೆ. ಯಾವುದೇ ಹಬ್ಬ ಹರಿದಿನ ಕಾರ್ಯಕಟ್ಲೆಗಳ ಉಸಾಪರಿ ಇಲ್ಲದೆ ತನ್ನಷ್ಟಕ್ಕೆ ಶ್ರುತಿ ಹಿಡಿದು ಮಳೆ ಸುರಿಯುವ ಕಾಲ. ಪ್ರಣಯಿಗಳಿಗೆ ಮನಸ್ಸೆಂಬ ನವಿಲು ಗರಿಗೆದರುವ ದಿನಗಳಾದರೆ ಹೊಸ ಜೋಡಿಗಳಿಗೆ ವಿಪ್ರಲಂಬ ಶೃಂಗಾರದ ಕಾಲ. ನಿಸರ್ಗ ಪ್ರಿಯರಿಗೆ ನಿರೀಕ್ಷೆಯ ಸಮಯವಾದರೆ ಕವಿ ಮನಸ್ಸುಗಳಿಗೆ ಕೋಡಿ ಬೀಳುವ ಕಾಲ. ಆದರೆ ಮಳೆಗೆ ಮಾತ್ರ ಆಷಾಢವೆಂಬುದು ಬಿಡುವಿರದ ಪರ್ವಕಾಲ. ಇಂಥ ಹೊತ್ತಲ್ಲಿ ಮಳೆ ಕುರಿತಾದ ಕಾವ್ಯಗಳಲ್ಲಿ ನೆನೆದು ನೀರಾಗುವ ಬಯಕೆ ಕಾಡ್ತಾ ಇದೆ. ಒಂದಾನೊಂದು ಕಾಲದಿಂದ ಹಿಡಿದು ಇಂದಿನವರೆಗೂ ಆವರಿಸಿಕೊಂಡಿರುವಂತಹ ಕವಿರತ್ನ ಕಾಳಿದಾಸನಿಂದ ತೊಡಗಿ ತೀರಾ ಇತ್ತೀಚಿನ ಕವಿಗಳಿಗೂ ಮಳೆ ಎಂದರೆ ಮುಗಿಯದ ಮಾಯೆ. ಹಾಗೆಂದೇ ಆಷಾಢಸ್ಯ ಪ್ರಥಮ ದಿವಸೆ ಎಂದು ಪ್ರಾರಂಭವಾಗುವ ಕಾಳಿದಾಸನ ಮೇಘದೂತ ಕಾವ್ಯ ಎಂದು ನೆನಪಾಗುತ್ತಿದೆ. ಶಾಪಗ್ರಸ್ತನಾಗಿ ಭುವಿಗಿಳಿದ ಯಕ್ಷನೊಬ್ಬ ಅಲಕಾವತಿಯಲ್ಲಿರುವ ತನ್ನ ಪ್ರಿಯೆಗೆ ಮೇಘರಾಜನನ್ನೇ ದೂತನನ್ನಾಗಿಸಿಕೊಂಡು ಸಂದೇಶ ಕಳುಹಿಸುವುದನ್ನು ವರ್ಣಿಸುವ ಈ ಕಾವ್ಯಲಹರಿ ಯಾರನ್ನೂ ಪುಳಕಗೊಳಿಸಿತು. ಕುಬೇರನ ಸೇವಕನಾಗಿದ್ದ ಯಕ್ಷನೊಬ್ಬನಿಗೆ ತನ್ನೊಡೆಯನಿಗೆ ದಿನವೂ ಪೂಜೆಗೆಂದು ಹೂವು ತರುವ ಕೆಲಸ. ಆದರೆ ಈ ಕೆಲಸಕ್ಕೆಂದು ಮುಂಜಾನೆಯ ಹೊತ್ತು ಮನದನೆಯನ್ನ ಅಗಲಲಾರದೆ ಕರ್ತವ್ಯಚ್ಯುತನಾದ. ಇದರಿಂದ ಕುಪಿತನಾದ ಕುಬೇರ, ನೀನು ಯಾರನ್ನ ಒಂದರೆ ಕ್ಷಣ ಅಗಲಿರಲಾರೆಯೋ ಆಕೆಯಿಂದ ಒಂದು ವರ್ಷ ದೂರವಿರು ಎಂದು ಶಾಪವಿತ್ತ. ಯಕ್ಷ ತನ್ನ ಪ್ರಭುವನ್ನ ಕಾಡಿದ, ಬೇಡಿದ, ಆದರೆ ವರ್ಷಾಂತ್ಯದೊಳಗೆ ಶಾಪಾಂತ್ಯವಿಲ್ಲ ಎಂದಾಯಿತು. ಸರಿ, ಭೂಮಿಗಿಳಿದ ಯಕ್ಷ ರಾಮಗಿರಿಯಲ್ಲಿ ಪರ್ಣಕುಟಿಯನ್ನು ಕಟ್ಟಿಕೊಂಡು ವಾಸಿಸತೊಡಗಿದ. ಕಾಂತಾವಿಯೋಗದ ಒಂದೊಂದು ಕ್ಷಣವೂ ಆತನ ಪಾಲಿಗೆ ಒಂದೊಂದು ಯುಗವಾಯಿತು. ಅಷ್ಟೇ, ಶೋಕವೇ ವಾಲ್ಮೀಕಿಯ ಬಾಯಲ್ಲಿ ಶ್ಲೋಕವಾದಂತೆ ಯಕ್ಷನ ಮಧುರ ಯಾತನೆಯೇ ಕಾಳಿದಾಸನಲ್ಲಿ ಕಾವ್ಯ ಕೋಡಿಯಾಗಿ ಹರಿಯಿತು. 8 ತಿಂಗಳು ಕಳೆಯುವಷ್ಟರಲ್ಲಿ ಆತನ ಮುಂಗೈಯಲ್ಲಿದ್ದ ಚಿನ್ನದ ಕಡಗ ಮೊಳಕೈ ಮೇಲೆ ಇರುವಷ್ಟು ಸೊರಗಿದ ಹೊತ್ತಲ್ಲೇ ಬಂತಲ್ಲ ಆಷಾಢದ ಪ್ರಥಮ ದಿನ. ಆಗಲೇ ಆಗಸದ ಭರ್ತಿ ಮೋಡಗಳು ಆವರಿಸಿಕೊಳ್ಳಬೇಕೇ? ದೊಡ್ಡ ಆನೆಯೊಂದು ಕ್ರೀಡಿಸುತ್ತಿರುವ ಪರಿಯಲ್ಲೇ ಈ ಮೋಡಗಳು ಡಿಕ್ಕಿ ಹೊಡೆದಂತೆ ಕಂಡವು ಈ ತಪ್ತನ ಕಣ್ಣಿಗೆ. ಆ ಕ್ಷಣದಲ್ಲೇ ದೂರದ ಅಲಕೆಯಲ್ಲಿರುವ ತನ್ನ ನಲ್ಲೆಗೆ ಸಂದೇಶ ತಲುಪಿಸುವ ಹರಿಕಾರನೊಬ್ಬ ಆತನಿಗೆ ಕಂಡಿದ್ದ ಆ ಮೋಡಗಳಲ್ಲಿ. ಮೇಘದೂತದ ಉದ್ದಕ್ಕೂ ಕಾವ್ಯಪ್ರಿಯರಿಗೆ ಸವಿಯಲು ದೊರೆಯುವುದು ವಿಪ್ರಲಂಬ ಶೃಂಗಾರದ ರಸಪಾಕ. ಅಲಕಾನಗರಿಗೆ ಹೋಗುವ ದಾರಿ, ಹೋದ ಮೇಲೆ ತನ್ನ ಮನೆಯನ್ನು, ಮನದನ್ನೆಯನ್ನು ಗುರುತಿಸುವ ರೀತಿ, ಈ ಎಲ್ಲದರ ಸರಸ ಚಿತ್ರಣವನ್ನು ನೀಡುವ ಯಕ್ಷ ಓದುಗರ ಭಿತ್ತಿಯಲ್ಲಿ ಭಾವಗಳ ಚಿತ್ತಾರ ಮೂಡಿಸುತ್ತಾನೆ. ಅಂತೂ ಆಗಿನಿಂದ ಈಗಿನವರೆಗೂ ಆಷಾಢಕ್ಕೂ ವಿರಹಕ್ಕೂ ಮಧುರವಾದ ನಂಟು. ಮೋಡಗಳಲ್ಲಿ ಪ್ರಾಣಿ, ಪಕ್ಷಿ, ಮುಖ ಮುಂತಾದ ಏನೇನು ಆಕೃತಿಗಳನ್ನು ಹುಡುಕುವುದನ್ನು ಎಲ್ಲರೂ ಮಾಡುತ್ತೇವೆ. ಆದರೆ ನಮ್ಮ ಕಾವ್ಯಾನಂದರು ಒಂದು ಹೆಜ್ಜೆ ಮುಂದೆಯೇ ಇದ್ದಾರೆ. ಮೋಡಗಳ ಜಡೆಬಿಚ್ಚಿ ಮೈದೊಳೆದುಕೊಳ್ಳುತ್ತಿಹಳು ಬಯಲ ಭಾಮಿನಿ ಜಗದ ಮಣೆಯ ಮೇಲೆ ಕೇಶರಾಶಿಯ ನೀರು ತೊಟ್ಟಿಕ್ಕಿ ಸುರಿಯುತ್ತಿದೆ, ಇದಕ್ಕೆ ಜನವೆನ್ನುವುದು ಮಳೆಯಲ್ಲಿಲೆ ಎನ್ನುತ್ತಾ ಜಗತ್ತನ್ನೇ ಮಣೆಯಾಗಿಸಿ ಬಯಲನ್ನ ಭಾಮಿನಿಯನ್ನಾಗಿ ಮಾಡುತ್ತಾರೆ. ಆಕೆಯ ಸ್ನಾನದ ಹೊತ್ತಿನಲ್ಲಿ ಮೇಘಾಚ್ಛಾದಿತ ಕೇಶರಾಶಿಯಿಂದ ಸುರಿಯುವ ನೀರೇ ಭೂಮಿಗೆ ಮಳೆ. ಇದೇ ಮಳೆ ಹನಿಗಳು ಜಿಎಸ್ ಶಿವರುದ್ರಪ್ಪನವರ ಕಣ್ಣಿಗೆ ಪಂಜರದಂತೆ ಕಾಣುತ್ತವೆ. ಮಳೆ ಹನಿಗಳ ಪಂಜರ, ದೈತ್ಯ ಸೆರೆಯ ಕಂಬಿಯೊಳಗೆ ಬಂತು ದೇವಕುಂಜರ ಎಂದು ಕೃಷ್ಣಶಕ್ತಿ ಎನ್ನುವ ಕವನದಲ್ಲಿ ಅವರು ಬಣ್ಣಿಸುತ್ತಾರೆ. ಕೃಷ್ಣನ ಹುಟ್ಟಿಗೆ ಪಂಜರ ಮಾತ್ರವಲ್ಲ, ಮಳೆಯೊಂದಿಗೂ ನಂಟಿದೆಯಲ್ಲ. HS ವೆಂಕಟೇಶಮೂರ್ತಿ ಅವರ ಕೃಷ್ಣನ ಕವನಗಳಲ್ಲಿ ಮಳೆಯೊಂದು ಸುಂದರ ರೂಪಕ. ಇರುಳ ಸಮಯ ಸುರಿ ಮಳೆಯೊಳಗೆ ದೋಣಿಗಳಿಳಿದಿವೆ ಹೊಳೆಯೊಳಗೆ ಎನ್ನುತ್ತಾ ಇರುಳ ಮಳೆಯಲ್ಲೇ ಕೃಷ್ಣನನ್ನು ಹಂಬಲಿಸುತ್ತಾ ಹೊಳೆಗಿಳಿಯುವ ಗೋಪಿಕೆಯರಿಗೆ ಸೆರಗೆ ಹಾಯಿ ಹೃದಯವೇ ಹುಟ್ಟು. ಮಳೆಗೂ ಮೊದಲು ಬರುವ ಗಾಳಿಯ ಆರ್ಭಟದ ಬಗ್ಗೆ ಕರಾವಳಿ ಸೀಮೆಯ ಕವಿಗಳ ಕಾವ್ಯಗಳು ಅದ್ಭುತ ಚಿತ್ರಣವನ್ನು ನೀಡಿವೆ. ಈ ಹೊತ್ತಲ್ಲಿ ಪಂಜೆ ಮಂಗೇಶರಾಯರ ತೆಂಕಣಗಾಳಿಯಾಟವನ್ನು ನೆನೆಯದಿರಲು ಸಾಧ್ಯವೇ? ಬಂತು ಬಂತು ಎನ್ನುತ್ತಾ ಕುತೂಹಲ ಕೆರಳಿಸುವ ಕವಿ ತೆಂಕಣಗಾಳಿಯ ರಂಗಪ್ರವೇಶಕ್ಕೆ ಬೇಕಾದ ಪರಿಕರಗಳನ್ನು ಪ್ರಕೃತಿ ಅಣಿಗೊಳಿಸುವ ಪರಿಯನ್ನ ಸಚಿತ್ರವಾಗಿ ಬಣ್ಣಿಸಿದ್ದಾರೆ. ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಭೋರ್ ಭೋರನೆ ಗುಮ್ಮಿಸಿ ಬರುತ್ತವೆ ಮಾರುತಗಳು. ಇಡೀ ಕರಾವಳಿಯನ್ನು ಕಿತ್ತು ಕುಡುಗಿ ದಾಂಗುಡಿ ಇಡುವ ಇವು ಮಾಡುವುದೇನು ಅಂತಂದ್ರೆ, ಪಡುವಣ ಮೋಡವ ಬೆಟ್ಟಕ್ಕೆ ಘಟ್ಟಕ್ಕೆ ಹೊಡೆದಟ್ಟು ತಕೋಲ್ ಮಿಂಚನು ಮಿರುಗಿಸಿ ಗುಡುಗನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ ಮಾತ್ರವಲ್ಲ, ಅವುಗಳ ಜೊತೆಗೆ ಜಡಿ ಮಳೆ ಬಿರುಮಳೆಯನ್ನೂ ತರುತ್ತವೆ. ಅಕ್ಷರಶಃ ಕಾವ್ಯದಲ್ಲೇ ರುದ್ರ ರಮಣೀಯ ದೃಶ್ಯಗಳನ್ನು ಕವಿ ಸುಲಲಿತವಾಗಿ ಕೆತ್ತಿದ್ದಾರೆ. ಕಡೆಂಗೋಡ್ಲು ಶಂಕರ ಭಟ್ಟರ ಕವಿತೆ ಕಾರ್ಗಾಲದ ವೈಭವವು ಮಳೆಯ ಭವ್ಯವಾದ ವರ್ಣನೆಯನ್ನೇ ಮುಂದಿಡುತ್ತದೆ. ಕೆರೆಗಳ ನುಕ್ಕಿಸಿ ತೊರೆಗಳ ಸೊಕ್ಕಿಸಿ ಗುಡ್ಡವ ಬೆಟ್ಟವ ಕೊರೆ ಕೊರೆದು ಕಡಲಿನ ತೆರೆಗಳ ರಿಂಗಣ ಗುಣಿಸಿ ಮೊರೆ ಮೊರೆ ಉದದು ಸರಿ ಸರಿದು ಎನ್ನುತ್ತಾ ಮಳೆಯಿಂದ ಒದ್ದೆಯಾದ ಮನದೊಳಗೆ ನಮ್ಮನ್ನ ನಿಲ್ಲಿಸಿಬಿಡುತ್ತಾರೆ ಕವಿ. ಮಳೆಗೂ ಎದೆಯ ಬನಿಗೂ ಸುಗಮ ಸಾಂಗತ್ಯವಿದೆ. ಲಯದ ಹರಿವಲ್ಲೇ ಕಾವ್ಯ ದರ್ಶನ ಮಾಡಿಸುವ ದರಾ ಬೇಂದ್ರೆಯವರು ಮಳೆ ಬರುವ ಕಾಲಕ್ಕ ಒಳಗ್ಯಾಕ ಕೂತೇವು, ಮಳೆಯೊಡನೆ ಝಳಕ ಮಾಡೋಣ, ನಾವೂನು ಮೋಡಗಳ ಆಟ ನೋಡೋಣ ಎಂದು ಕರೆ ಕರೆದು ನೆನೆಯುವ ಆಸೆಯನ್ನು ಹುಟ್ಟಿಸುತ್ತಾರೆ. ಆದರೆ ಬಿಆರ್ ಲಕ್ಷ್ಮಣರಾಯರು ಮಳೆಯನ್ನು ಕರೆಯುವಾಗಿನ ವರಸೆಯೇ ಬೇರೆ. ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು ನಲ್ಲೇ ಬರಲಾಗದಂತೆ, ಅವಳಿಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ ಹಿಂದಿರುಗಿ ಹೋಗದಂತೆ ಎನ್ನುವ ತುಂಟ ಆಸೆ ಅವರದ್ದು. ಇನ್ನು ಚೆನ್ನವೀರ ಕಣವಿಯವರಿಗೆ ಮಳೆಯಲ್ಲೂ ಲಲಿತ ಲಯವೊಂದು ಕೇಳುತ್ತದೆ. ಒಂದು ಮುಂಜಾವಿನಲ್ಲಿ ತುಂತುರಿನ ಸೋನೆ ಮಳೆ ಸೋ ಎಂದು ಶ್ರುತಿ ಹಿಡಿದು ಸುರಿಯುತ್ತಿತ್ತು ಎನ್ನುವ ಅವರಿಗೆ ಸೋನೆ ಮಳೆಯ ಸೋ ಶ್ರುತಿ ಮಂಗಳರವದಂತೆ ಕೇಳುತ್ತದೆ. ಇಳೆವೆಣ್ಣು ಮೈದೊಳೆದು ಮಕರಂದ ದರಿಶಿನದಿ ಹೂ ಮುಡಿದು ಮದುಮಗಳ ಹೋಲುತ್ತಿತ್ತು ಎಂಬಂತೆ ಮಳೆಯಲ್ಲಿ ತೊಯ್ದ ಭೂವಿಯನ್ನ ಅವರು ವರ್ಣಿಸುತ್ತಾರೆ. ದಾಂಪತ್ಯ ಕಾವ್ಯಗಳಲ್ಲಿ ಶೃಂಗಾರದ ಮಳೆಯನ್ನೇ ಕರೆಯುವ ಕೆಎಸ್ ನರಸಿಂಹಸ್ವಾಮಿಯವರ ಮಳೆ ಸ್ವಲ್ಪ ಭಿನ್ನ. ಬಾನ ಕಣ್ಣಿನ ತುಂಬ ನೀರಾಡಿತು, ಮನೆ ಮನೆಯ ಬಾಗಿಲು ಮಳೆ ತಟ್ಟಿತು, ಉತ್ತ ಮಣ್ಣಿನ ಕನಸು ಕೆನೆಗಟ್ಟಿತು, ಶ್ರಾವಣ ಭಾದ್ರಪದ ವರ್ಷ ಋತು ಎನ್ನುತ್ತಾ ಇಡೀ ಮಳೆಗಾಲಕ್ಕೆ ಸಲ್ಲುವ ಕನಸೊಂದನ್ನು ಮುಂದಿಡುತ್ತಾರೆ. ಜನಪದ ಸಾಹಿತ್ಯದಲ್ಲೂ ಮಳೆ ಹಾಡುಗಳಿಗೆ ಬರವಿಲ್ಲ. ಹುಯ್ಯೋ ಹುಯ್ಯೋ ಮಳೆರಾಯ, ಬಾಳೆಯ ತೋಟಕ್ಕೆ ನೀರಿಲ್ಲ ಎನ್ನುವಂಥ ಶಿಶುಗೀತೆಗಳು ಈಗಲೂ ಆಪ್ತವೆನಿಸುತ್ತವೆ. ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ, ಈ ಹಾಡಿನ ಉದ್ದಕ್ಕೂ ಮಳೆಯೆಂದರೆ ಕೇವಲ ಮಳೆಯಲ್ಲ, ಅದು ಗಂಗಮ್ಮ ತಾಯಿ. ಹೌದು, ಮಳೆ ಎಂಬುದು ಇಳೆಯೆಲ್ಲ ಅನುರಣಿಸುವ ಮಾಯೆ. ಸುರಿಯಲಿ ತಂಪೆರೆಯಲಿ ಜೀವನ ಪ್ರೀತಿಯ ಮಳೆ, ಹರಿಯಲಿ ಭೋರ್ಗರೆಯಲಿ ಬತ್ತಿದೆದೆಗಳಲ್ಲಿ ಹೊಳೆ ಎಂಬ ಕವಿವಾಣಿ ಆಶಯದಂತೆ ಮನೆಗಳ ಮೇಲೆ ಮಾತ್ರವಲ್ಲ, ಮನಗಳ ಮೇಲೂ ಸುರಿಯಲಿ ಸೋನೆ. ಒಣ ಬದುಕಿನಿಂದ ಬರಡಾದ ಕೊರಡುಗಳು ಮತ್ತೆ ಕೊನರಲಿ, ಹಸಿರಿನ ಉನ್ಮಾದ ಹರಡಲಿ, ಬರಲಿ ಮಳೆ ಬರಲಿ.